ಅನಂತ ಸತ್ಯತ್ವಂ ಪಾರಮಾರ್ಥಿಕತ್ವ ಮಾತ್ರಂ ಜ್ಞಾನತ್ವಂಚನ ಜ್ಞಾನತ್ವ ಮಾತ್ರಂ ಅನಂತತ್ವಂಚನ ಅಂತಾಭಾವ ಮಾತ್ರಂ. ಅದ್ವೈತರು ಹೇಳಿದ್ರೆ ಖಂಡನೆ ಮಾಡಿದ್ರು. ಅವ್ರೇನು ಹೇಳ್ತಾರೆ, ಪರಂ ಸತ್ಯಂ ಅಂದ್ರೆ ಏನು ಗೊತ್ತಾ ಅರ್ಥ, ಪರಮಾತ್ಮ ಒಂದೇ ಪಾರಮಾರ್ಥಿಕ ಸತ್ಯ, ಉಳಿದೆಲ್ಲ ಸುಳ್ಳು, ಆ ರೀತಿ ಅರ್ಥ ಮಾಡ್ತಾರೆ. ಆ ಅರ್ಥ ಅಲ್ಲ, ಜಗತ್ ಕಾರಣ ಜಗನ್ ನಿಯಾಮಕ ಆ ರೀತಿ ಅರ್ಥನೇ ಹೊರತು ಇದಲ್ಲ. ಅದೇ ರೀತಿಯೇ ಜ್ಞಾನತ್ವಂಚನ ಜ್ಞಾನ ಮಾತ್ರ ಜ್ಞಾನತ್ವ ಮಾತ್ರ, ಬ್ರಹ್ಮ ಅಂದರೆ ಜ್ಞಾನ ಅಷ್ಟೇ, ಶುದ್ಧ ಬುದ್ಧ ಜ್ಞಾನ ಸ್ವರೂಪ ಅಂತ ಕರೀತಾರೆ, ಹಾಗಲ್ಲ, ಸರ್ವಜ್ಞ ಅಂತ ಅರ್ಥ. ಅನಂತತ್ವಂಚನ ಅಂತಾಭಾವ ಮಾತ್ರ, ಅನಂತ ಅಂದರೆ ಕೊನೆ ಇಲ್ಲ ಅಷ್ಟೇ ಅಲ್ಲ, ದೇಶತಃ ಅನಂತ, ಗುಣತಃ ಅಂತ, ಕಾಲತಃ ಅನಂತ, ಮೂರ ಅನಂತ ಒಪ್ಪಬೇಕು. ಅದಕ್ಕೋಸ್ಕರ ಸರಿಯಾಗಿ ಆಚಾರ ಅರ್ಥ ಹೇಳಿದ್ದಾರೆ ಅಂತ ಅರ್ಥ. ಕುಲಾಲೆ ಜೀವಜ್ಞಾನೆ ಆಕಾಶೇ ಚ ಅತಿವ್ಯಾಪ್ತೇ, ಬರೀ ಪರಮಾತ್ಮ ಕರ್ತ ಅಂದ್ಬಿಟ್ರೆ ಕುಲಾಲ ಆಗಿಬಿಡ್ತಾನೆ, ಬರೀ ಜ್ಞಾನ ಅಂದರೆ ಜೀವಜ್ಞಾನ ಆಗಿಬಿಡುತ್ತೆ, ಬರೀ ವ್ಯಾಪ್ತಿ ಅಂದರೆ ಆಕಾಶದ ವ್ಯಾಪ್ತಿ ಆಗುತ್ತೆ, ದೋಷ ಕೊಡ್ತಾರೆ. ಬರೀ ಮೇಲ್ನೋಟದ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾರಿ ಸಮಸ್ಯೆ ಬರುತ್ತೆ. ದೇವ್ರ ವೈಶಿಷ್ಟ್ಯನೇ ಬರಲಿಲ್ಲ, ಆಗ ಇರಬೇಕು ಅಂದ್ರೆ ಅವರು ಅಂದರು. ಎಷ್ಟು ಜನ ಇದ್ದಾರಲ್ಲ ಅಂತ ಕೇಳಿದ್ರೆ, ಸಾಧನೆ ಮಾಡಿರಬೇಕು ಅಂತ ಆ ಅರ್ಥದಲ್ಲಿ ಉಪಯೋಗಿಸಿರೋದು. ಅದಕ್ಕೆ ಅನಂತತ್ವಚನ ಅಂತಾಭಾವ ಮಾತ್ರ, ಕುಲಾಲೇ ಜೀವಜ್ಞಾನೇ ಚ ಆಕಾಶೇ ಅತಿ ವ್ಯಾಪ್ತೇ ಜನ್ಮಾದ್ಯಸ್ಯ ಯತಃ ಇತಿ ವೇದ ನಿರ್ಣಾಯಕ ವ್ಯಾಸಸೂತ್ರ ಅನನುಗುಣತ್ವಾಚ್ಚ. ಸತ್ಯಂ ಅಂತ ಏನು ವೇದವ್ಯಾಸರ ಅರ್ಥ ಬರೆದಿದ್ದಾರೆ ಅದಕ್ಕೆ ಅನುಕೂಲ ಆಗಬೇಕು ಯಾವಾಗಲೂ ಕೂಡ. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ, ಯಾವುದೇ ಶಾಸ್ತ್ರ ನಿರ್ಣಯಕ್ಕೆ ಯಾವುದನ್ನು ಅಪ್ಲೈ ಮಾಡಬೇಕು ಯಾವಾಗಲೂ, ಬ್ರಹ್ಮಸೂತ್ರಗಳನ್ನು. ಅದಕ್ಕೆ ಅಪ್ಲೈ ಮಾಡಿದ್ರೆ ಯಾರು ನೀನಾಳೆ ಅರ್ಥ ಬರುತ್ತಾ ಬೇರೆ ಅರ್ಥ ಬರುತ್ತಾ ನೋಡು ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಬಂಗಾರ ಟೆಸ್ಟ್ ಮಾಡಬೇಕೀಗ, ಹೊರಗಲ್ಲಿ ಟೆಸ್ಟ್ ಯಾವುದರೂ ಟೆಸ್ಟ್ ಮಾಡಿಬಿಟ್ರೆ ಯಾವುದು ಅಥೆಂಟಿಕ್, ಯಾವುದು ಬ್ರಹ್ಮಸೂತ್ರಗಳಿಂದ ಮಾಡಬೇಕು ಅಂತ ಹೇಳಿದರು. ಅತಃ ಸತ್ವಂ ಪ್ರಾಗ ಸತಃ ಸತ್ತಾರೂಪ ಜನಿಂ ಇತ್ಯಾದಿ. ಪ್ರತಿಜ್ಞಾ ಪಂಕ್ತಿ ಬೇಕು ನಿಮಗೆ ಅದರಲ್ಲಿ ಅಷ್ಟೇನಾ? ಹಾಂ ಸರಿ, ಮುಂದೆ ರಾಯರ ಖಂಡಾರ್ಥ ಮುಗಿದಿಲ್ಲ, ಇನ್ನು ಮುಗಿದಿತ್ತಾ? ಅಪರಿಚ್ಛಿನ್ನ ಪರಿಮಾಣಸ್ಯಾಪಿ ಸ್ವಶಕ್ತಿಯ ಭಕ್ತಾನುಕಂಪೆಯ ಅಲ್ಪ ಪರಿಮಾಣಂ ಅಕ್ಷರಣಯ ಉಕ್ತ ದಿಶಾ ವಿದ್ಯಮಾನ ಮಾತ್ರಂ ತತ್ಪ್ರಾಪ್ತಿ. ಅಪರಿಚ್ಛಿನ್ನ ಪರಿಮಾಣಸ್ಯಾಪಿ ಸ್ವಶಕ್ತಿಯ ಭಕ್ತಾನುಕಂಪೆಯ ಅಲ್ಪ ಪರಿಮಾಣಂ. ಪರಮಾತ್ಮ ಅಪರಿಚ್ಛಿನ್ನ ಪರಿಮಾಣ, ಅನಂತ ಸರ್ವತ್ರ ವ್ಯಾಪ್ತ. ಮತ್ತು ನಾವು ಹೇಗೆ ನೋಡ್ಲಿಕ್ಕೆ ಸಾಧ್ಯ ಅಂದರೆ, ನಾವು ಕರುಣೆಯಿಂದ ಪರಮಾತ್ಮ ಏನು ಮಾಡ್ತಾನೆ, ನಮ್ಗೆ ಹೇಗೆ ತೋರಿಸ್ಬೇಕು ಹಾಗೆ ತೋರಿಸ್ತಾನೆ, ಅದರಿಂದ ದೋಷ ಇಲ್ಲ. ಏನು ಪ್ರಶ್ನೆ ಬಂದಿತ್ತು? ಸರ್ವತ್ರ ವ್ಯಾಪ್ತ ನೋಡೋ ಶಕ್ತಿ ನಮಗೆ ಇಲ್ಲೇ ಇಲ್ಲ, ಏನು ನೋಡ್ತೇವೆ ಅಂದರೆ ಇಲ್ಲ, ಅನುಗ್ರಹ ಎಷ್ಟು ಬೇಕೋ ಅಷ್ಟು ತೋರಿಸ್ತಾನೆ. ವಿದ್ಯಮಾನ ಮಾತ್ರ ತತ್ಪ್ರಾಪ್ತಿ, ಏನ ಜ್ಞಾನ ಸಾಧ್ಯ ಅನಶ್ಯ ತಿಳಿದು ಹೋದರೆ ಜ್ಞಾನಕ್ಕೂ ದರ್ಶನಕ್ಕೂ ಸಂಬಂಧ ಇಲ್ಲದೆ ಹೋಗ್ಬಿಡ್ತಾ ಇತ್ತು. ಕಿಂತು ಸಹ ಬ್ರಹ್ಮಣ ಉಪಸ್ಥಿತ ಅಂತ ಇದೆ, ಕಿಂತು ಉಪಸ್ಥಿತ ಸರ್ವಜ್ಞೇನ ಬ್ರಹ್ಮಣ ಸ್ಥಳವಿಶೇಷ ಅಭಿವ್ಯಕ್ತತೆಯ ಸ್ಥಿತೇನ ಪರಬ್ರಹ್ಮಣ ವಿರಿಂಚೇನ ವಾ ಸಹ ಸರ್ವಾನ್ ಸಯೋಗ್ಯಾನ್ ಕಾಮಾನ್ ಭುಂಕ್ತೆ ಇತಿ ತೇನ ಸಹ ತದಧೀನತೆಯ ಸುಖಭೋಗ ಏವ ತತ್ಪ್ರಾಪ್ತಿರಿತಿ ತದಭಿಪ್ರಾಯ ಇತಿ ಶಬ್ದಸ್ಯ ಇತ್ತೇಷಾಭ್ಯುಕ್ತ ಇತಿ ಪೂರ್ವೇಣ ಅನ್ವಯ. ಅದಕ್ಕೇನರ್ಥ ಅಂದರೆ ಸರಿಯಾಗಿ ಓದ್ಕೋಬೇಕು. ಬ್ರಹ್ಮವಿತ ಅಪ್ನೋತಿ ಪರಂ, ಪರಬ್ರಹ್ಮನ ತಿಳಿದು ಪರಬ್ರಹ್ಮನ ಹತ್ರ ಹೋಗ್ತಾನೆ. ಇದಕ್ಕೇನು ಆಧಾರ ಅಂದರೆ ತದೇಷಾಭ್ಯುಕ್ತ, ಅದರ ಲಕ್ಷಣ ಪ್ರಾಪ್ತಿ ರೀತಿ ಎಲ್ಲ ಹೇಳಿದ್ದಾರೆ ಅಂತ ಹೇಳಿ. ಏನದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದರೆ ಯಾರು? ಸತ್ಯಂ ಹೇಳಿದ್ದಾರೆ, ಜಗತ್ ಸೃಷ್ಟಿಕರ್ತ, ಜಗತ್ ಪಾಲನಕರ್ತ, ಜಗ ನಿಯಮನಕರ್ತ, ಜಗ ಸಂಹಾರಕರ್ತ, ಇಷ್ಟು ಅರ್ಥ ಇದೆ ಅದಕ್ಕೆ. ಜ್ಞಾನಂ ಅಂದರೆ ಸರ್ವಜ್ಞ ಅಂತ ಅರ್ಥ. ಅನಂತಂ ಅಂದರೆ ದೇಶತಃ ಕಾಲತಃ ಗುಣತಃ ಅನಂತ ಅಂತ ಅರ್ಥ. ಯಾರತ? ಬ್ರಹ್ಮ, ಬ್ರಹ್ಮವಿತ್ ಅಂತ ಹೇಳಿ ಬ್ರಹ್ಮನ ಲಕ್ಷಣ ಹೇಳಿದಿರಿ. ಬ್ರಹ್ಮವಿತ್ ಆಪ್ನೋತಿ, ಹೀಗೆ ಬ್ರಹ್ಮ ಇದ್ದಾನೆ. ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್. ಅರ್ಥ ಆಯ್ತಲ್ಲ, ಮೋಕ್ಷ ಆಗುತ್ತೆ ಅಂದರೆ ಇಷ್ಟು ತಿಳಿಸಿ ಸಾಲದು. ಎಲ್ಲಿ ತಿಳ್ಕೋಬೇಕಿದನ? ಯೋ ವೇದ ನಿಹಿತಂ ಗುಹಾಯಾಮ್, ನಮ್ಮ ಹೃದಯ ಗುಹೆಯಲ್ಲಿ ಅಲ್ಲಿ ಚಿಂತನೆ ಮಾಡಬೇಕು, ಧ್ಯಾನ ಮಾಡಿ ಬಿಂಬರೂಪಿ ಪರಮಾತ್ಮನ ಕಾಣಬೇಕು. ಮೊದಲು ಅರ್ಥ ಮಾಡ್ಕೋಬೇಕು, ಆಮೇಲೆ ಹೊರಗಿನ ರೂಪ ಉಪಾಸನೆ ಮಾಡಬೇಕು, ಆಮೇಲೆ ಒಳಗಿನ ರೂಪ ಉಪಾಸನೆ ಮಾಡಬೇಕು. ಮೂರು ಸ್ಟೇಜ್ ಇದು, ಗೊತ್ತಾಯ್ತಾ? ಶಾಸ್ತ್ರ ಓದ್ದಾಗಲೇ ಏನು ಗೊತ್ತಾಯಿತು? ದೇವ್ರ ಬಗ್ಗೆ ಸಾಮಾನ್ಯ ಪರೋಕ್ಷ ಜ್ಞಾನ ಬಂತು. ಆಮೇಲೆ ರಾಮಕೃಷ್ಣಾದಿ ಕಥೆಗಳನ್ನು ಕೇಳಿದಾಗ ಏನಾಯ್ತಾಗ ಮಹಾತ್ಮ ಜ್ಞಾನ ಭಾರಿ ಜಾಸ್ತಿ ಆಯಿತು ದೇವ್ರ ಬಗ್ಗೆ. ಹೃದಯ ಚಿಂತನೆ ಮಾಡಿದಾಗ ಏನಾಯಿತು? ದರ್ಶನ ಕೊಡ್ತಾನೆ. ಮೂರು ಸ್ಟೇಜಲ್ಲಿದೆ. ಅದಕ್ಕೆ ಯೋ ವೇದ ನಿಹಿತಂ ಗುಹಾಯಾಮ್, ಎಲ್ಲಿದ್ದಾನೆ ಗುಹೆಯಲ್ಲಿ ಅಂದರೆ ಪರಮೇ ವ್ಯೋಮನ್ ಅಂತ ಹೇಳಿದರು. ಸರ್ವತ್ರ ಪರಮಾತ್ಮ ವ್ಯಾಪ್ತ, ಆಕಾಶದಲ್ಲಿ ದೇವರನ್ನು ತಿಳ್ಕೋಬೇಕು ವ್ಯಾಪ್ತ ಅಂಥೇಳಿ, ಹೃದಯದಲ್ಲಿ ತಿಳ್ಕೋಬೇಕು ದೇವರನ್ನು ವ್ಯಾಪ್ತ ಅಂತೇಳಿ ಬಿಂಬರೂಪಿ. ಅದಕ್ಕೆ ಪರಮ ವ್ಯೋಮ ಅಂದರೆ ಹೃದಯ, ಹೃದಯಾಕಾಶದ ಏನಂತ ಕರೀತಾರೆ ಪರಮ ವ್ಯೋಮ, ಬಿಂಬರೂಪಿಯಾದ ಪರಮಾತ್ಮ ವಾಸ ಮಾಡ್ತಕ್ಕಂಥ ಜಾಗ. ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಸಹ, ಇಷ್ಟಾಯಿತು. ಏನು ಉಪಯೋಗ ಇದರಿಂದ ಅಂದರೆ, ಸೋಷ್ಣುತೆ ಪರಂಬ್ರಹ್ಮ ಅಪ್ನೋತಿ ಅಂದ್ರಲ್ಲ, ಹೋಗಿ ಏನು ಉಪಯೋಗ ಅಂತ ಕೇಳಿದರೆ, ಸೋ ಅಷ್ಟುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ಅಭಿಪಸ್ಥಿತ, ಅಲ್ಲಿ ಹೋಗಿಬಿಟ್ರೆ ಎಲ್ಲ ಕಾಮನೆ ಸಿಗುತ್ತೆ. ಇದೇ ಎಂ ಎಂ ಕಾಮ ಸುಖಿ ಕಾಮಯತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಇತ್ತೇವ ವೇದಾಪಿ ವೇದಯಂತಿ. ವೇದಗಳು ಹೇಳ್ತಿ, ಇದು ವೇದವಾಕ್ಯ, ಇದು ವೇದವಾಕ್ಯ ಇಲ್ಲಿ ಹೇಳ್ತಾ ಇದೆ. ಸರ್ವಾನ್ ಕಾಮಾನ್, ಬರೀ ಕಾಮಾನ್ ಅಂದರೆ ಸಾಕಾಗ್ತಿತ್ತು, ಸರ್ವಾನ್ ಅಂತ ಕಾಮಾನ್ ಬಹುವಚನದಲ್ಲೇ ಎಲ್ಲ ಬಂದು ಹೋಗ್ತಿತ್ತು, ಇನ್ನಷ್ಟು ಅಷ್ಟು ಮಾಡಿ ಸರ್ವಾನ್ ಕಾಮಾನ್ ಅಂತ ಹೇಳಿದರು. ಆದ್ದರಿಂದ ಮೋಕ್ಷ ಪ್ರಾಪ್ತಿ ಅಂದರೆ ಬ್ರಹ್ಮೈಕ್ಯ ಅಲ್ಲ, ಏನದು ಸಕಲ ಸುಖಾವಾಪ್ತಿ ಮೋಕ್ಷನೇ ಹೊರತು ಬ್ರಹ್ಮೈಕ್ಯ ಮೋಕ್ಷ ಅಲ್ಲ. ಅದ್ವೈತಿಗಳೆಲ್ಲ ವಿರುದ್ಧ ಈ ವಾಕ್ಯಗಳೆಲ್ಲ. ಸೋಷ್ಣತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ ಇತಿ. ಇಲ್ಲಿ ಕೆಲವು ವಿಶೇಷ ಅಂಶ ಇದೆ. ಈಗ ಸಹ ಬ್ರಹ್ಮಣ ಅಂತ ಬಂತು, ಏನಿದಕ್ಕೆ ಅರ್ಥ ಅನ್ನೋದಕ್ಕೆ ವಿಶೇಷ. ಮೊದಲನೇದಾಗಿ ವಿಪಸ್ಥಿತ ಅಂತ ಪದ ಇದೆ, ವಿಪಸ್ಥಿತ ಬ್ರಹ್ಮಣ ಸಹ. ಇವರು ಮೋಕ್ಷಕ್ಕೆ ಹೇಗೆ ಹೋಗ್ತಾರೆ ಅಂದರೆ, ತಾನೊಬ್ಬನೇ ಹೋಗೋದಿಲ್ಲ, ಬ್ರಹ್ಮದೇವರ ಜೊತೆಗೆ ಹೋಗ್ತಾನೆ. ಅರ್ಥ ಆಯ್ತಾ? ಮೊದಲು ಬ್ರಹ್ಮದೇವರ ಹತ್ರ ಹೋಗಿ ಅಲ್ಲಿ ಇದ್ದು ಅವ್ರ ಜೊತೆಗೆ ಹೋಗ್ತಾರೆ. ಅಪ್ರತಿ ಕಾಲದ ಬರಬಲ್ಲ ದೇವರ ಹತ್ರ ಹೋಗಿದ್ರು ಕೂಡ ಇವ್ರ ಹತ್ರ ಬಂದು ಮಂದು ಹೋಗ್ತಾರೆ. ಅದು ಸಹ ಬ್ರಹ್ಮಣ ಅಂತ ಹೇಳಿದ್ರಿಂದ ಬ್ರಹ್ಮದೇವರು ಬೈಪಾಸ್ ಮಾಡಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇದೊಂದು ಅರ್ಥ. ಅದು ನೆಕ್ಸ್ಟ್ ಪಾಯಿಂಟ್ ಇದೆ. ಈಗ ಏನದು ಇನ್ನೊಂದು ಅರ್ಥ, ಬ್ರಹ್ಮಣ ವಿಪಸ್ಥಿತ ಇದೆ, ಸರ್ವಜ್ಞಾನ ಪರಮಾತ್ಮ ಇದ್ದಾನಲ್ಲ ಆತನೊಂದಿಗೆ ಇದ್ದು ಭೋಗ ಅನುಭವಿಸ್ತೇನೆ ಅಂತ ಆತನೇ ಆಗಿಬಿಡೋದಿಲ್ಲ. ನೆಕ್ಸ್ಟ್ ಅದು ಗೊತ್ತಾಯ್ತಾ? ಮತ್ತು ಬ್ರಹ್ಮಣ ಇನ್ನೊಂದು ಅರ್ಥ, ಬ್ರಹ್ಮದೇವರೊಳಗೆ ಇದ್ದ ಪರಮಾತ್ಮ ಜೊತೆಗೆ ಹೋಗ್ತಾನೆ. ವಿಪಸ್ಥಿತ ಅಂದರೆ ಜ್ಞಾನಿ, ವಿಪಸ್ಥಿತ ಅಂದರೆ ಜ್ಞಾನಿ. ಜ್ಞಾನಿಯಾದ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗಿ ಸರ್ವಜ್ಞಾನ ಪರಮಾತ್ಮನ ಜೊತೆಗೆ ಎಲ್ಲ ಭೋಗ ಅನುಭವಿಸ್ಕೊಂಡಿರ್ತಾನೆ ಹೊರತು ಏನಾಗೋದಿಲ್ಲ, ಬ್ರಹ್ಮನೇ ಆಗೋದಿಲ್ಲ. ಸೊ ಮೋಕ್ಷ ಅಂದರೆ ಬ್ರಹ್ಮೈಕ್ಯ ಅಲ್ಲ, ಮತ್ತು ಮೋಕ್ಷ ಅಂದರೆ ಆನಂದ ಕಳ್ಕೊಳ್ಳೋದಲ್ಲ. ಎರಡು ಡೆಫಿನೇಷನ್ ಕೊಟ್ಟ ಮೋಕ್ಷದ ಸ್ವರೂಪ ಹೇಳಿದಾಗ ಆಯ್ತದೆ ಇದು, ಗೊತ್ತಾಯ್ತಾ? ಬಹಳ ಅತ್ಯಂತ ಪೂರ್ವವಾದ ಮಾತು. ಅದಕ್ಕೆ ಇದಂತ ಕರೆದರೆ ಬ್ರಹ್ಮವಲ್ಲಿ ಪರಮಾತ್ಮನ ಸ್ವರೂಪ ಅನೇಕ ಮಹಿಮೆ ಹೇಳ್ತಕ್ಕಂತಹ ಶ್ಲೋಕಗಳು. ಇದಕ್ಕೆಲ್ಲ ಆಚಾರ್ಯರ ಭಾಷ್ಯ, ಸ್ವಯೋಗ್ಯಂ ದೇವರ ಹೃದಯ ಜೀವನ. ಯಾವಾಗಲೂ ಕೂಡ ಹೃದಯ ಅಂದರೆ ಉಪಾಸನೆ. ಫಸ್ಟ್ ಏನು ಮಾಡಬೇಕೀಗ, ನಾವು ಈ ದೇಹದಲ್ಲಿದ್ದೇವೆ, ದೇಹದ ಹೃದಯದಲ್ಲಿ ಯೋಚನೆ ಮಾಡಬೇಕು. ನಿಜವಾಗಲೂ ಇರೋದೆಲ್ಲೇ ದೇವರು, ಸ್ವರೂಪ ದೇಹದ ಹೃದಯ ಗುಹೆ. ಅದು ನಮಗೆ ಸದ್ಯ ಕಾಣೋದಿಲ್ಲ. ಆದ್ದರಿಂದ ಹೃದಯ ಗುಹೆಗೆ ಹೋದಾಗ ಯಾವುದು ಎರಡು ಏನಾಗುತ್ತೆ, ಈಗ ಸಿಂಕ್ರನೈಸ್ ಆಗುತ್ತೆ. ಈ ಕಣ್ಣಲ್ಲಿ ನೋಡಿದ್ರು ಸ್ಪೆಕ್ಸಲ್ಲಿ ನೋಡಿದ್ರು ಕೂಡ ನೋಡೋದು ಯಾವುದೀಗ ಕಣ್ಣೆ. ಸೊ ಹೃದಯ ಗುಹೆ ಅಂತ ಹೇಳಿದ ಕೊನೆಗೆ ಅಲ್ಟಿಮೇಟ್ಲಿ ಎಲ್ಲಿಗೆ ಹೋಗ್ಬೇಕು ಅವನೀಗ, ಸ್ವರೂಪ ದೇಹಕ್ಕೆ ಹೋಗ್ಬೇಕು. ಅದೇ ಪರಮ ವ್ಯೋಮ. ಅದು ನಮಗೆ ಸದ್ಯ ಕಾಣೋದಿಲ್ಲ, ಅದು ಏನು ಮಾಡಬೇಕೀಗ, ಈ ದೇಹದ ಹೃದಯ ಇಟ್ಕೊಂಡು ಅಲ್ಲಿಂದ ಮುಂದುವರಿಬೇಕು. ಕೊನೆಗೆ ಎಲ್ಲಿ ರೀಚ್ ಆಗುತ್ತೆ, ಅದು ಅಲ್ಲಿಗೆ ಹೋಗುತ್ತೆ. ಆ ಅರ್ಥ ವ್ಯೋಮ ಶಬ್ದಕ್ಕೆ ಆಕಾಶ ಅಂತ ಅರ್ಥ. ಪರಮ ವ್ಯೋಮ ಅಂದ್ರೆ ಏನು? ಶ್ರೇಷ್ಠವಾದ ಆಕಾಶ. ಶ್ರೇಷ್ಠವಾದ ಆಕಾಶ ಯಾವುದು ಅಂದರೆ ಹೃದಯ. ಯಾವುದಕ್ಕೆ? ವ್ಯೋಮ ಶಬ್ದಕ್ಕೆ ಡೈರೆಕ್ಟ್ ಮೀನಿಂಗ್ ಆಕಾಶ ಅಂತೇಳಿ, ಗೊತ್ತಾಯ್ತಾ? ಆಮೇಲೆ ಆಕಾಶ ಸ್ವರ್ಗ ಮೇಲಿರೋದ್ರಿಂದ ವ್ಯೋಮ ಅಂದರೆ ದ್ಯೂ ಪರ್ಯಾಯ ಇಟ್ಕೊಂಡ್ರೆ ಸ್ವರ್ಗ ಅಂತ ಆಗುತ್ತೆ. ಬಟ್ ಅದು ಮುಖ್ಯವಾದ ಅರ್ಥ ಆಕಾಶ ಅಂತ ಅರ್ಥ ವ್ಯೋಮ. ಅದು ಬದಲೇಶ್ ಇದರ ಅರ್ಥ ಈಗ ಮುಂದೆ ಹೇಳ್ತಾರೆ. ಮೊದಲೇ ಹೇಳಿದಂತೆ ಇದ್ರ ಬಗ್ಗೆ ತುಂಬ ವಿಚಾರಗಳನ್ನು ಇದು ವಿಷಯ ವಾಕ್ಯಗಳು ಇದರಿಂದ ತಗೊಂಡಿದ್ದಾರೆ. ಆದ್ದರಿಂದ ತೈತ್ತಿರೀಯ ಉಪನಿಷತ್ತು ಬಹಳ ಮುಖ್ಯವಾದ ಉಪನಿಷತ್ತು. ಹತ್ತು ಬ್ರಹ್ಮಸೂತ್ರ ಓದಬೇಕಾದ್ರೆ ಹತ್ತು ಉಪನಿಷತ್ತು ಓದಿದಾಗ ಇಲ್ಲಿ ವಾಕ್ಯಗಳ ಬಗ್ಗೆ ಡಿಸ್ಕಷನ್ ನಡೆದಿರೋದಲ್ಲಿ, ಗೊತ್ತಾಯ್ತಾ? ಉಪನಿಷತ್ತನ್ನು ಓದಿ ಬಂದರೆ ವೇದಾಧ್ಯಯನ ಆಗಿರ್ತದೆ. ಬ್ರಹ್ಮಸೂತ್ರನೂ ಓದ್ತಾರೆ, ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲದೆ ಉಪನಿಷತ್ತು ಓದ್ದೆ ಇದನ್ನು ಓದಿಬಿಟ್ರೆ ಟೆಕ್ಸ್ಟೇ ಗೊತ್ತಿಲ್ಲದೆ ಗೈಡ್ ಓದಾಗುತ್ತದೆ. ಆಮೇಲೆ ಬರೀ ಇದನ್ನು ಓದ್ಬಿಟ್ಟು ಇದ್ರ ಒಂದು ಅದನ್ನು ಓದಿಬಿಟ್ರೆ ಏನಾಗುತ್ತಾಗ ಅರ್ಥನೇ ಗೊತ್ತಾಗಲ್ಲ. ಅದಕ್ಕೆ ಎರಡು ಜತಿ ಜತಿಯಾಗಿ ಹೋಗಬೇಕು. ಉಪಕರ್ಮ ಅಂದರೆ ಅದೇನೆ, ಮೊದಲು 6 ತಿಂಗಳು ಬರೀ ವೇದ ವಿದ್ಯಾಭ್ಯಾಸ ಮಾಡೋದು, ಉಳಿದ 6 ತಿಂಗಳು ವೇದಾರ್ಥ ಚಿಂತನೆ ಮಾಡೋದು. ವರ್ಷಕ್ಕೆ 2 ಭಾಗ, ಪಾರ್ಟ್ ಎ ಪಾರ್ಟ್ ಬಿ. ಉಪಕರ್ಮ ಶಬ್ದಕ್ಕೆ ಅದೇ ಅರ್ಥ, ಉಪಕರ್ಮ ಉತ್ಸರ್ಜನ. ಉಪಕರ್ಮ ದಿವಸ ಏನು ಶುರು ಮಾಡ್ತಾರೆ, ವೇದ ಅಧ್ಯಯನ ಶುರು ಮಾಡ್ತಾರೆ. ಆಮೇಲೆ 6 ತಿಂಗಳು ಓದ್ತಾರೆ, ಅದರ 6 ತಿಂಗಳು ಇವನ್ನು ಓದ್ತಾರೆ. ಆಮೇಲೆ ಆ ವೇದಾಂಗಗಳ ಸಮೇತ ಅರ್ಥ ಓದ್ತಾರೆ. 6 ತಿಂಗಳು ಕಂಠಪಾಠ ಮಾಡೋದು, 6 ತಿಂಗಳು ಅರ್ಥ ತಿಳ್ಕೊಡೋದು. ಈ ರೀತಿ ಮಾಡಿದರೆ ಪೂರ್ತಿ ವೇದಾಧ್ಯಯನ ಆಗ್ತದೆ ಅಂತ. ಬರ್ತಾ ಬರ್ತಾ ಏನಾಯ್ತು, ಆ ಭಾಗ ಮುಟ್ಟೋಯ್ತು, ಅರ್ಥ ತಿಳ್ಕೊಳ್ಳೋ ಕಾನ್ಸೆಪ್ಟೇ ಬಿಟ್ಟು ಬರೀ ವೇದಾಧ್ಯಯನ ಅಂತಾಯ್ತು. ಅದರಿಂದ ಅಪಾರ್ಥಕ್ಕೆ ಶುರುವಾಯಿತು ಮುಂದೆ, ಅದಾಗಬಾರ್ದು. ಇನ್ನೊಂದು ವಾಕ್ಯ ಬಿಟ್ಟಿದೆ, ಋಗ್ವೇದದಲ್ಲಿ ಯಾವುದು ಎಲ್ಲ ಯಜುರ್ವೇದದ್ದು, ಇದು ಉಪನಿಷತ್ತು ಯಜುರ್ವೇದದ್ದು ಎಲ್ಲಿದೆ ಅಲ್ಲಿ? ತದೇಶ ಅಭ್ಯುಕ್ತ. ಋಕ್ ಶಬ್ದಕ್ಕೆ ಆ ಅರ್ಥ ಅಲ್ಲ, ಮಂತ್ರ ಅಂತ ಅಷ್ಟೇ ಅರ್ಥ. ಇಲ್ಲಿ ಎಲ್ಲಿದೆ ಈಗ ಮಂತ್ರ? ಪ್ರಧಾನ ವಿದ್ಯಾವಾಹ ಏಷಾ ಉಕ್ತ ಋಕ್ ಅಂತ ಹೇಳಿದಾಗ ಮಂತ್ರಕ್ಕೂ ಋಕ್ ಅಂತ ಕರೀತಾರೆ. ಮತ್ತು ಋಗ್ವೇದ ಎಷ್ಟೋ ಮಂತ್ರ ಶಾಸ್ತ್ರ ವೇದದಲ್ಲೂ ಬರುತ್ತೆ. ಕೆಲವು ಮಂತ್ರಗಳು ಏನಾಗುತ್ತೆ ಅಂದರೆ 3-4 ವೇದದಲ್ಲೂ ಬರುತ್ತೆ. ಕೆಲವು ಪುರುಷೋಕ್ತ ಎಲ್ಲ ವೇದದಲ್ಲೂ ಬರುತ್ತೆ. ಅರ್ಥ ಆಯ್ತಾ? ಗಾಯತ್ರಿ ಎಲ್ಲ ವೇದದಲ್ಲೂ ಬರುತ್ತೆ. ಕೆಲವು ಮಾತ್ರ ಏನಾಗುತ್ತೆ, ಕೆಲವು ಮಾತ್ರ ಬರುತ್ತೆ. ಇದು ಇಲ್ಲೂ ಬಂದಿದೆ ಅಂತ ಅರ್ಥ. ಋಗ್ವೇದದಲ್ಲೂ ಬಂದಿದೆ, ಪ್ಲಸ್ ವೃಕ್ಷ ಮಂತ್ರ ಅಂತ ಇನ್ನೊಂದರ್ಥ. ಶ್ಲೋಕ ಅಂದ ತಕ್ಷಣ ಒಂದರ್ಥ, ಶ್ಲೋಕ ಅಂದರೆ ಮಂತ್ರ ಅಂತ ಒಂದರ್ಥ, ಬರೀ ಶ್ಲೋಕ ಅಂತಲೂ ಅರ್ಥ. ಆದ್ದರಿಂದ ದೋಷ ಇಲ್ಲ. ಸತ್ ಯಾ ಸತ್ ಯಾಪಯತೀತಿ ಅಂದರೆ ಸತ್ ಅಂದರೆ ಸದ್ಭಾವ, ಸದ್ಭಾವ ಅಂದರೆ ಸೃಷ್ಟಿ, ಸೃಷ್ಟಿಯನ್ನು ಮಾಡ್ತಾನೆ ಅದಕ್ಕೆ ಜನ್ಮಕರ್ತ ಅಂತ ಆಯ್ತಾ. ಸತ್ ವಿಶರಣ ಅಂತ ಇನ್ನೊಂದು ಅರ್ಥ ಇದೆ. ಶತಲ್ರು ವಿಶರಣಗತ್ಯ ಅವಸಾಧನಯೋಹೋ, ಸತ್ಯ ನಾಶ ಅಂತ ಇನ್ನೊಂದು ಅರ್ಥ ಇದೆ. ಅದಕ್ಕೋಸ್ಕರ ಸತ್ ಯಾಪಯತಿ ನಾಶಂ ಪ್ರಾಪಯತಿ ನಾಶಕರ್ತ ಅಂತ ಅರ್ಥ. ಸತ್ ರಕ್ಷಣ ಅಂತ ಇನ್ನೊಂದು ಅರ್ಥ ಇದೆ. ಸತ್ ವಿಶರಣ ಗತಿ ಗತಿ ಇರುವಿಕೆ, ಅದಕ್ಕೆ ಹರಿರೇವ ಗುರು, ಹರಿರೇವ ಪರೋ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಸತ್ ಯಾಪಯತಿ ರಕ್ಷಣೆ ಕೊಡ್ತಾರಾದ್ರಿಂದ ಸತ್ ಅಂತ ಹೆಸರು. ಈಗ ಸತ್ಯದ ಶಬ್ದದಲ್ಲಿ ಏನು ಸೇರ್ಕೊಂಡ್ಬಿಟ್ಟಿದೆ, ಸತ್ ಯಾ, ಸತ್ ಯಾ ಆ ಪದ ಇದೆ. ವಾಯುದೇವರಿಗೆ ಸತ್ಯ ಅಂತ ಹೆಸರು, ಅದಕ್ಕೆ ಸತ್ ಪರಮಾತ್ಮನನ್ನು ಯಾ ಮುಟ್ಟಿಸ್ತಾರೆ ವಾಯುದೇವರಿಗೆ ಸತ್ಯ ಅಂತ ಹೆಸರು. ಸಯೇನಾನ್ ಬ್ರಹ್ಮಗಮಯತಿ, ಪರಮಾತ್ಮನ ಮುಟ್ಟಿಸೋರು ಯಾರು ವಾಯುದೇವರಾದ್ದರಿಂದ ಅವರಿಗೆ ಸತ್ಯ ಸತ್ಯ ಅಂತ ಕರೀತಾರೆ. ಅನೇಕ ಅರ್ಥಗಳು. ಆ ಸೃಷ್ಟಿ ಹೇಳಿ ಆಯ್ತಲ್ಲ ಈಗಾಗಲೇ, ಸತ್ ಅಂದರೆ ಸೃಷ್ಟಿಯನ್ನು ಮಾಡ್ತಾರೆ ಅಂತ ಹೇಳಿ ಆಯ್ತಲ್ಲ. ಬ್ರಹ್ಮಣ ವಿಪಸ್ಥಿತ ಇತಿ ಸ್ವಯೋಗ್ಯಂ ಬ್ರಹ್ಮವಿದ್ ಭುಂಕ್ತೆ ವಿರಿಂಚೇನ ಪರೇಣ ಅಚ ಎಲ್ಲ ಅಷ್ಟಮರ ಭಾಷೆ ಬರೆದ್ಬಿಡ್ತಾರೆ. ಮತ್ತು ಸ್ವಯೋಗ್ಯಂ ಸರ್ವಾನ್ ಕಾಮಾನ್ ಅಂದರು, ಎಲ್ಲ ಸಿಕ್ಬಿಡುತ್ತೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತೆ ಸ್ವಯೋಗ್ಯಂ ಅಂತ ಫಸ್ಟ್ ಹೇಳಿದರು. ಸ್ವಯೋಗ್ಯಂ ಯಾರು ಮತ್ತೆ ಬ್ರಹ್ಮವಿತ್ ಎರಡಾಯಿತು, ಭುಂಕ್ತೆ ಅನುಭವಿಸ್ತಾರೆ ಯಾರು ವಿರಿಂಚೇನ ಸಹ ಪರೇಣ ಸಹ ಎರಡರ್ಥನ ಮಾಡಿಬಿಟ್ರು. ಬ್ರಹ್ಮಣ ಶಬ್ದಕ್ಕೆ ಒಂದರ್ಥ ಬ್ರಹ್ಮದೇವರು, ಇನ್ನೊಂದರ್ಥ ನಾರಾಯಣ. ಅದಕ್ಕೆ ವಿರಿಂಚೇನ ಪರೇಣ ಚ ಬ್ರಹ್ಮ, ಯಾರಿಗೆ ವಿರಿಂಚೇನ ಬ್ರಹ್ಮಣ ಸಹ ಪರೇಣ ಬ್ರಹ್ಮಣ ಸಹ ತದ್ವಶ್ಯ ಸಹ ಅಂತ ಹೇಳಿದ್ರಿಂದ ಅವನ ಜೊತೆಗಿರ್ತಾರೆ ಅಂದಮೇಲೆ ಏನಾಯಿತು, ಸಹಯುಕ್ತೆ ಅಪ್ರಧಾನಿ ಅಂತ ಸೂತ್ರ. ಸಹಯುಕ್ತೆ ಅಪ್ರಧಾನಿ ಜೊತೆಗಿರ್ತಾರಾದ್ರಿಂದ ವಶನಾಗಿರ್ತಾನೆ ಅಂತ ಅರ್ಥ. ವಶೀ ವಶೇ ನಕಸ್ಯಾಪಿ ಸುಖಮೇ ವಚನ ದುಷ್ಕೃತಂ ಕಾಮಾನ್ ಅಂತ ಹೇಳಿದ್ರಿಂದ ದುಃಖದ ಯಾರು ಬಯಸ್ತಾರಾ, ಅದಕ್ಕೆ ಕಾಮಾನ್ ಅಂದರೆ ಸುಖವನ್ನೇ ಅಂತ ಅರ್ಥ. ಕಾಮ ಶಬ್ದಕ್ಕೆ ಎಂದೂ ಕೂಡ ದುಃಖ ಅಂತ ಅರ್ಥ ಮಾಡಬಾರದು, ಯಾಕೆ ದುಃಖ ಯಾರು ಬಯಸೋದಿಲ್ಲ. ಆದ್ದರಿಂದ ಸರ್ವಾನ್ ಕಾಮಾನ್ ಅಂದರೆ ಸುಖಮೇವ ಅಂತ ಅರ್ಥ. ಆಚಾರ್ಯ ಭಾಷ್ಯ ಪ್ರತಿ ಪದಕ್ಕೂ ಹೇಗಿದೆ ನೋಡಬೇಕು, ಇಲ್ಲಿರೋ ಪದಗಳಿಗೆಲ್ಲ ಅರ್ಥ. ಸ್ವಯೋಗ್ಯಂ ಬ್ರಹ್ಮವಿತ್ ಭುಂಕ್ತೆ ವಿರಿಂಚೇನ ಪರೇಣ ಚ ಬ್ರಹ್ಮಣ ಸಹ ತದ್ವಶ್ಯ ಸುಖಮೇವ ನಾ ದುಷ್ಕೃತಂ ಇತಿ ಚ. ಇಷ್ಟು ಇಷ್ಟೇ ಕೂಡ ಕೊಟೇಶನ್ ಕೊಟ್ರು ಆಚಾರ್ಯ. ಎಲ್ಲ ಪದಗಳು ಹೋಯ್ತು, ಉಳಿದು ಅದೇ ಒಂದೇ ಮತ ಮತ್ತೆ. ಪರೇಣ ವಿರಿಂಚೇನ ಅಲ್ಲ ಅಲ್ಲ ಅಲ್ಲ, ಇಲ್ಲಿ ಹಾಗನ್ವಯ ಅಲ್ಲ. ಏನಿದ್ದಾರೆ ಈಗ ವಿರಿಂಚೇನ ಬ್ರಹ್ಮಣ, ವಿರಿಂಚೇನ ಬ್ರಹ್ಮಣ ಪರೇಣ ಬ್ರಹ್ಮಣ ಹಾಗನ್ವಯ. ಬ್ರಹ್ಮ ಇಬ್ಬರಿದ್ದಾರೆ, ಬ್ರಹ್ಮದೇವರಿಗೂ ಬ್ರಹ್ಮ ಅಂತಾರೆ, ನಾರಾಯಣಗಳು ಬ್ರಹ್ಮ ಅಂತಾರೆ. ಅದು ವಿರಿಂಚ ಬ್ರಹ್ಮ ಅಂದರೆ ಇವರು, ಪರಬ್ರಹ್ಮ ಅಂದರೆ ನಾರಾಯಣ, ಗೊತ್ತಾಯ್ತಾ. ಪರಬ್ರಹ್ಮ ಅಂದರೆ ನಾರಾಯಣ, ಅದಕ್ಕೋಸ್ಕರ ಎರಡು ಪದ ಉಪಯೋಗಿಸಿದರೆ ಈಗ ದೇವ್ರ ಮಹಿಮೆ ಹೇಳಬೇಕೀಗ. ಅದಕ್ಕೋಸ್ಕರ ತಸ್ಮಾದ್ವಾ ಏ ತಸ್ಮಾತ್ ಆತ್ಮನಃ ಆಕಾಶ ಸಂಭೂತ ಸತ್ಯಂ ಅಂದ್ರಲ್ಲ ಸೃಷ್ಟಿಕರ್ತ ಅಂದರು. ಸೃಷ್ಟಿ ಹೇಗೆ ಅಂತ ಹೇಳ್ತಾರೆ, ಆ ಕರೆಕ್ಟಾಗಿ ಲಿಂಕ್ ಇದೆ ಅದು. ಸೃಷ್ಟಿಕರ್ತ ಅಂತ ಹೇಳಿದ್ರಿಂದಾನೆ ಮುಂದೆ ಹೇಳೋದೆಲ್ಲ ಏನು ಸೃಷ್ಟಿ ಕಾರ್ಯ. ತಸ್ಮಾದ್ವಾ ಏ ತಸ್ಮಾತ್ ಆತನಃ ಆತ್ಮನಃ ಆಕಾಶ ಸಂಭೂತ ಆಕಾಶಾತ್ ವಾಯು ವಾಯೋರಗ್ನಿ ಅಗ್ನೇರಾಪ ಅಭ್ಯ ಪೃಥಿವೀ ಪೃಥಿವ್ಯಾ ಓಷಧಯ ಓಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷ. ನಮ್ಮವರೆಗೂ ಲಿಂಕ್ ತಂದಿದ್ದೀರಾ, ಸೃಷ್ಟಿ ಎಲ್ಲಿವರೆಗೂ ಬಂತೀಗ ನಮ್ಮವರೆಗೂ ಬಂತು. ಎಷ್ಟು ಒಳ್ಳೆ ಅಪೂರ್ವ ವಾಕ್ಯಗಳು ವಿಷ್ಣು ಕೂಡ. ತಸ್ಮಾದ್ವಾ ಆ ಪರಮಾತ್ಮನಿಂದನೇ, ಯವಾ ಶಬ್ದಕ್ಕೆ ಏವ ಅಂತ ಅರ್ಥ, ಆ ಪರಮಾತ್ಮನಿಂದನೇ. ಏ ತಸ್ಮಾತ್ ಯಾ ಪರಮಾತ್ಮ ಇಷ್ಟೊತ್ತು ಹೇಳಿದ್ವಲ್ಲ ಹಿಂದೆ ಪ್ರಣವನದ, ಈ ಪರಮಾತ್ಮನಿಂದನೇ. ಬರೀ ಪರಮಾತ್ಮ ಅಂದರೆ ಓ ಇನ್ನೋ ಪರಮಾತ್ಮ ಇದ್ದಾನೆ ಅಂತ ಆಗೋದು. ಈ ಪರಮಾತ್ಮನಿಂದನೇ ಆಕಾಶ ಸಂಭೂತ, ಬಟ್ ಏನು ಸೃಷ್ಟಿಯಾಯಿತು, ಆಕಾಶ ಸೃಷ್ಟಿಯಾಯಿತು. ಆಕಾಶಾತ್ ವಾಯು, ಆಕಾಶದಿಂದ ಏನು ಬಂತು, ವಾಯು. ವಾಯೋರಗ್ನಿ ವಾಯುವಿನಿಂದ ಅಗ್ನಿ ಬಂತು, ಅದಕ್ಕೆ ಅಗ್ನಿ ಮುರಿಸ್ಬೇಕಾದ್ರೆ ಏನು ಹಾಕ್ತಾರೆ, ಗಾಳಿ ಹಾಕಿ ತಕ್ಷಣ ಅಗ್ನಿ ಉರಿಗೆ ಶುರುವಾಗ ವಾಯೋರಗ್ನಿ ನೆನ್ಪಾಡ್ಕೋಬೇಕಾಗ. ಉಪನಿಷತ್ ನೆನ್ಪಾಡ್ಕೊಬಿಟ್ರೆ ವಾಯೋರಗ್ನಿ ವಾಯೋರಗ್ನಿ ಅಂತ ಗೊತ್ತಾಗುತ್ತೆ. ಅಗ್ನೇರಾಪ ಭಾರಿ ಬಿಸಿ ಆಯಿತು, ಮೈಲಿ ನೀರು ಬರಲು ಶುರುವಾಗುತ್ತೆ, ಅದಕ್ಕೆ ಅಗ್ನೇರಾಪ ಗೊತ್ತಾಯ್ತಾ. ಜ್ವರ ಬಂದಾಗ ಬೆರಳುತ್ತಾನೆ, ಮುಂದೆ ಏನಾಗುತ್ತೆ ಅದು, ಅಗ್ನೇರಾಪ ಹಾಗೆ ಬಂತು. ದುಃಖ ಅಂಬೋದು ಅಗ್ನಿ, ಕಣ್ಣಲ್ಲಿ ನೀರು ಬರುತ್ತೆ ಅದಕ್ಕೆ ಅಗ್ನಿಯಿಂದ ನೀರು ಬರುತ್ತೆ ಅಂತ ಅರ್ಥ. ಶೋಕ ಅಗ್ನಿ ಅಂತ ಹೆಸರು, ಶೋಕ ಅಗ್ನಿ ಅಗ್ನಿ ಅಂತ ಕರೆಯೋದಿಲ್ಲ, ಅದಕ್ಕೆ ಅಗ್ನಿ ನೀರಾಗಿ ಬರುತ್ತೆ. ಅಗ್ನೇರಾಪ ಅದ್ಭ್ಯಹ ಪೃಥಿವಿ, ಆ ನೀರಿಂದ ಏನು ಬರುತ್ತೆ ಮುಂದೆ, ಪೃಥಿವಿ ಹುಟ್ಟುತ್ತೆ. ಪೃಥಿವ್ಯಾ ಔಷಧಯ ಪೃಥ್ವಿಯಲ್ಲಿ ಔಷಧಿಗಳೆಲ್ಲ ಬೆಳೆಯುತ್ತೆ. ಔಷಧಿಗಳಲ್ಲಿ ಯಾವ್ದು ಸೇರಿಕೊಂಡಿದೆ ಈಗ, ಆಹಾರ ಇದೆ. ಔಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷ, ಒಬ್ಬರ ಜೀವ ಸೃಷ್ಟಿಯಾಗದೆ ಅನ್ನದಿಂದ. ಈಗ ಎಲ್ಲ ಲಿಂಕ್ ಕೊಟ್ಟಾಗ ಸೊ ಬೇರೆ ಆಕಾಶ ಸೃಷ್ಟಿಯಿಂದ ಹಿಡಿದು ನಮ್ಮ ದೇಹದ ಸೃಷ್ಟಿವರೆಗೂ ಯಾರು ಮಾಡ್ತಾರೆ ಅಂತ ಆಯ್ತು. ಈಗ ಅದಕ್ಕೆ ಜನ್ಮಾದ್ಯಶ ಯತಃ ಸೂತ್ರದ ಅರ್ಥ ಇದು. ಇದು ಮೇಲ್ನೋಟದ ಅರ್ಥ ಅಷ್ಟೇ, ನೊಡಗಿಂದೆಲ್ಲ ಹೇಳ್ತಾರೆ ಸವಾ ಏಷ ಪುರುಷೋ, ಅದು ಅಷ್ಟು ಸಾಕಿ ಅಷ್ಟಕ್ಕೆ. ಇದು ಏನು ಖಂಡ ಅರ್ಥ. ಸತ್ಯಮಿತ್ಯತ್ರ ಸತ್ಶಬ್ಧ ಸದ್ಭಾವೇ ಸಾಧುಭಾವೇ ಚೇತಿ ಗೀತೋಕ್ತೇ ಸದ್ಭಾವಶಬ್ದೇನ ಪ್ರಜನನಂ ಸೂಚಿತಂ ಇತಿ ಗೀತಾಭಾಷ್ಯೋಕ್ತೇಶ್ಚ ಪ್ರಜನನ ರೂಪ ಸದ್ಭಾವವಾಚೀತ್ಯುಪೇತ್ಯ ಸದ್ಭಾವಂ ಜನ್ಮ ಯಾಪಯತೀತಿ. ಅರ್ಥಕ್ಕೆ ಇದಿಷ್ಟು ಹೇಳ್ತಾರೆ. ಈಗ ಏನದು ಯತೆ ಯತಿ ಅಂತರ್ಣೀತ ನ್ಯರ್ಥ ಯಥೋ ಯತಿ ಅಂದರೆ ಯಕಾರ ಅಂತ ಅರ್ಥ. ಅಂತರ್ಣೀತ ನ್ಯರ್ಥ ಅಂದರೆ ಯಾತಿ ಯಾಪಯತಿ ಅಂತ ತಾತ್ಪರ್ಯ. ಯಾತಿ ಅಂತ ಅಷ್ಟೇ, ಸತ್ ಯಾತಿ ಅಲ್ಲ, ಸತ್ ಯಾಪಯತಿ ಅಂತ ಮಾಡ್ಕೋಬೇಕು. ಅದು ಅದು ನಿಚ್ಚ. ಅಂತರ್ಣೀತ ನಿಚ್ಚ ಅಂದರೆ ಸ್ಪಷ್ಟ ಹೇಳಿಬಿಟ್ರೆ ನಿಚ್ಚೆ, ಸ್ಪಷ್ಟ ಹೇಳಿದವರು ಅಂತರ್ಣೀತ ನಿಚ್ಚ ಇಂಪ್ಲಾಯ್ಡ್ ಅಂತ ಅರ್ಥ. ಅಪ್ಲಂದಿತ ಅದು ಇಂಪ್ಲಾಯ್ಡ್. ಧಾತೋ ರೂಪಸರ್ಗೇ ಕಹ ಇತಿ ಭಾಸಂಜ್ಞಾಯಾಮ್ ಅಪದತ್ವೇನ ಜಸ್ವಾಭಾವೇ ಸತ್ಯಮಿತಿ ರೂಪಮಿತಿ ರೂಪಮುಪೇತ್ಯ ಜಗಸ್ರಷ್ಟುತ್ವ ಸತ್ಯಪದೇನ ಉಚ್ಯತೆ ಇತ್ಯುಕ್ತಂ. ಪಂಚ ಮಹಾಭೂತಾನಾಮೇವ ಜಗತ್ಕಾರಣತ್ವಾದಿತಿ ಅತಃ ತೇಷಾಮಪಿ ಬ್ರಹ್ಮೈವ ಕಾರಣಂ. ಅವನು ಹೇಳಿದ, ಏನ್ರಿ ಏನೇನು ಮಾತಾಡ್ತೀರಿ ನೀವು, ಬ್ರಹ್ಮದ ಸೃಷ್ಟಿಯಾಗಿದೆ ಯಾರು ಹೇಳಿದ್ರೆ ನಿಮಗೆ ಪಂಚಭೂತಗಳು ಸೃಷ್ಟಿಯಾಗಿದೆ ಅಂತ ಕೇಳಿದರೆ ಪಂಚಭೂತ ಸೃಷ್ಟಿಯಾಗಿರೋದು ಅವನಿಂದ ಅಂತ ಅಲ್ಲಿ ಹೇಳ್ತಾ ಬಡಿಸೋನಿ ಥ್ಯಾಂಕ್ಸ್ ಹೇಳಿದರು. ಆಮೇಲೆ ಏನು ಮಾಡಿದರು, ಇವನು ಬಡಿಸ್ತಾರೆ ಅವ್ರು ಹೇಳಿದ್ದಕ್ಕೆ ಬಡಿಸಿದ್ದಾನೆ ಅಂದರು. ತೆಪ್ಪಗಾದಾಗ ಇವನೇ ಮುಂದೆ ತಿಳ್ಕೊಂಬಿಟ್ಟಿದ್ರು ಬಡಿಸೋನೇ ಯಜಮಾನ ಅಲ್ಲ, ಗೊತ್ತಾಯ್ತಾ. ಇವನು ನಾವು ಇವರೆಲ್ಲ ಏನು ಇವರೆಲ್ಲ ಅಸಿಸ್ಟೆಂಟ್ಸ್ ಎಲ್ಲ ದೇವತೆಗಳು, ಫೈನಲ್ ನಾರಾಯಣ. ಅದಕ್ಕೆ ಇವ್ರು ಕೊಡ್ತಾರೆ ಅಂಥೇಳಿ ಇವ್ರನ್ನ ಕಾರಣ ಅಂತ ತಿಳ್ಕೊಬಾರ್ದು. ಯಾರು ಕಾರಣ? ಬ್ರಹ್ಮೈವ ಕಾರಣಂ. ತದಂತರ್ಗತಂ ತತ್ ಸತ್ತಾದಿ ಪ್ರಪಂಚ ಇತಿ ಭಾವೇನ ಸತ್ಯಪದೋಕ್ತಂ ಜಗತ್ಕಾರಣತ್ವಂ ವಿವೃಣೋತಿ ತಸ್ಮಾದಿತ್ಯಾದಿನಾ. ಅದಕ್ಕೆ ಸತ್ಯಶಬ್ದದಲ್ಲಿ ಜಗತ್ಕಾರಣತ್ವ ಹೇಳಿದ್ರಲ್ಲ, ಅದು ಹೇಗೆ ಅಂತ ಬಿಡಿಸಿ ಹೇಳ್ತಾ ಇದ್ದಾರೆ. ತಸ್ಮಾತ್ ಬ್ರಹ್ಮವಿದಾಪ್ನೋತಿ ಪರಮ್ಮಿತಿ ಪರಬ್ರಹ್ಮ ಪ್ರಾಪ್ತಿಕಾಮೇನ ದಾತವ್ಯತೆಯ ಉಕ್ತಾತ್ ಏತಸ್ಮಾತ್ ಸತ್ಯತ್ವಾದಿನ. ಅದಕ್ಕೇನು ಬ್ರಹ್ಮ ಅಂತ ಹೇಳಿದ್ವಲ್ಲ ಅವನಿಂದಾನೇ ಅಂತ ಹೇಳಿದ್ರೆ ತಸ್ಮಾತ್ ಅಂತ ಪ್ರಣವನದು. ಲಕ್ಷಿತಾತ್ ಆತ್ಮನಃ ಆಕಾಶ ಸಂಭೂತ ಜಾತಃ. ಆಕಾಶ ಹುಟ್ಟಿತು. ಆಮೇಲೆ ಇದು ಬುಡದವರೆ ಬುಡದವರೆ ಇಷ್ಟು ಅರ್ಥ ಸುಮ್ಮನೆ ಆಗಿಬಿಡ್ತಾರೆ. ಆಚಾರ್ಯ ಹೇಳಿದ್ರೆ ಅರ್ಥ ಹೇಳ್ತಾರೆ. ಅತ್ರ ಪ್ರಕರಣೆ ಆಕಾಶಾದಿ ಶಬ್ದೈ ಭೂತಂ ಭೂತಾಭಿಮಾನಿ ತದ್ದೇಹ, ಗೊತ್ತಾಯ್ತಾ. ತತ್ತ್ರಿತಯಾಂತರ್ಗತೋ ಹರಿಶ್ಚೇತಿ ಚತ್ವಾರೋ ಗ್ರಾಹ್ಯಾಹ. ಯಾವ ಭಾಷೆಯಲ್ಲಿ ಇವೆಲ್ಲ ಸಿಗೋದಿಲ್ಲ ಇಲ್ಲಿ. ಆಕಾಶ ಬರೀ ಆಕಾಶ ಅಷ್ಟೇ ಅಲ್ಲ, ಮೊದಲು ಭೂತಾಕಾಶ ಅಂತ ಫಸ್ಟ್ ಅರ್ಥ, ಎರಡನೇ ಭೂತಾಭಿಮಾನಿ ಗಣೇಶ ಆತ ಅರ್ಥ, ಆಮೇಲೆ ತದ್ದೇಹ ಆತನ ದೇಹ, ಆಮೇಲೆ ತತ್ತ್ರಿತಯಾಂತರ್ಗತೋ ಹರಿಶ್ಚ. ಭೂತಾಂತರ್ಗತ ಹರಿ, ಭೂತಾಭಿಮಾನಿ ಅಂತರ್ಗತ ಹರಿ, ತದ್ದೇಹ ಅಂತರ್ಗತ ಹರಿ, ನಾಲ್ಕು ಅಂತ ಅರ್ಥ ಮಾಡ್ಕೋಬೇಕು. ಇದು ಆಚಾರ್ಯ ಭಾಷ್ಯದ ವೈಶಿಷ್ಟ್ಯ ಇದೆ. ಉದಾಹರಣೆ, ಆಫೀಸ್ ಕ್ರಿಯೇಟ್ ಆಯಿತು ಅಂದರೆ ಆಫೀಸರ್ ಬರ್ತಾರೆ ಅಂತ ಅರ್ಥ, ಸ್ಟಾಫ್ ಬರುತ್ತೆ ಅಂತ ಅರ್ಥ. ಒಂದು ಊರಿಗೆ ಕಾಲೇಜ್ ಸ್ಯಾಂಕ್ಷನ್ ಆಯಿತು ಅಂತ ತಿಳ್ಕೊಬೋಣ. ಈ ಸ್ಯಾಂಕ್ಷನ್ ಆಯ್ತು, ಏನೋ ಶುರುವಾಯ್ತು ಈಗ. ಆ ಲ್ಯಾಂಡು, ಒಬ್ಬ ಬಿಲ್ಡಿಂಗು, ಒಬ್ಬ ಆಫೀಸರು, ಎಲ್ಲ ಒಂದು ಪ್ರೋಸೆಸ್ ಅದು. ಅದು ದೇವ್ರು ಮಾಡಿದ ಕ್ರಮ ಹಾಗೆ. ಅದಕ್ಕೆ ಆಫೀಸ್ ಅಂದರೆ ಅಷ್ಟ ಹೇಗಿರುತ್ತೋ ಆಕಾಶಕ್ಕೆ ಇಷ್ಟೆಲ್ಲ ಅರ್ಥ ತಗೋಬೇಕು. ಎಲ್ಲ ಮುಂದೆ ಇನ್ನೂ ವಿಶೇಷ ಅದು. ಆಕಾಶ ಶಬ್ದಕ್ಕೆ ಇನ್ನೂ ಮುಖ್ಯ ಅರ್ಥ ಯಾರು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಅವ್ರು ಹೇಗೆ ಬರ್ತಾರೋ ಪರಾಧೀನ ವಿಶೇಷಾವಾತ್ಯ ಸೃಷ್ಟಿ ಅವರಿಗೆ. ಅದು ವಾಯು ಅಂದರೆ ವಾಯುದೇವರು ಅಂತ ಪ್ರಾಣಾದ್ವಾಯು ರಜಾಯಿತ ಅರ್ಥ. ಇನ್ನೂ ಅರ್ಥ ಅದು ಎಲ್ಲ ಕೂಡ. ಆಕಾಶದಲ್ಲಿ ಪರಾಧೀನ ವಿಶೇಷಾವಾಪ್ತಿ ಅಂತಿದೆಯಲ್ಲ ಈಗ, ಆ ಸೃಷ್ಟಿ ಇದೆಯಲ್ಲ. ಮತ್ತು ಇನ್ನೊಂದು ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಅಂತಾರಲ್ಲ, ಅಭಿಮಾನಿತ್ವ ತಂದುಕೊಡದೆ ಪರಾಧೀನ ವಿಶೇಷಾವಾಪ್ತಿ. ಆದ್ದರಿಂದ ಸೃಷ್ಟಿಗೆ ಅದೇ ಅರ್ಥ. ಇರೋನಿಗೆ ಕೊಟ್ಟರೆ ಏನರ್ಥ? ಅದಕ್ಕೆ ಬಂದರು ಯಾರೋ ಒಬ್ಬರು, ನಿಂತ್ಕೊಂಡೆ ಬಂದಿರಲ್ಲಿ ಹೇಗೋ ಅಂತ ಕೇಳಿದ್ರೆ ಬನ್ನಿ ಕೂತ್ಕೊಳ್ಳಿ ಅಂದರು. ಏನಾಯ್ತು ಈಗ? ಬಂದರು ಕರೆಕ್ಟ್ ಅವರು, ಕೂತ್ಕೊಂಡು ಕೂತ್ಕೊಂಡ್ರು. ಕೊನೆಗೆ ಹೇಳ್ತಾರೆ, ನಾನೇ ಕೂತ್ಕೊಂಡೆ ಪುಣ್ಯ ಅಥವಾ ಮಾತು ಕೂಡ ಆಡಿಸ್ತಿಲ್ಲ ಅಂತ ಹೇಳ್ತಾರೆ. ಅದು ಕೊಟ್ಟಾಗ ಏನಾಯ್ತು ಅಲ್ಲಿಗೆ? ಅದು ಕೊಟ್ಟಾಗ ಏನಾಯ್ತು? ಎಷ್ಟು ಅಪಾಯಿಂಟ್ಮೆಂಟ್ ಆಗಿತ್ತು, ಪೋಸ್ಟಿಂಗ್ಸ್ ಕೊಟ್ಟಿರೋದಿಲ್ಲ. ಏನು ಮಾಡ್ತಾರಾಗ? ಪೋಸ್ಟಿಂಗ್ಸ್ ಕೊಡೋವರಿಗೂ ಅವ್ರು ನೀವು ರಿಪೋರ್ಟ್ ಮಾಡ್ಕೊಡೋಗಿಲ್ಲ. ಆ ರೀತಿಯಲ್ಲಿ ಮಹರ್ಷಿ ಏನು ಮಾಡಿದ ಪರಮಾತ್ಮ ಈಗ ಆಕಾಶಕ್ಕೆ ಅಭಿಮಾನಿಯನ್ನಾಗಿ ಜೋಡಿಸಿದೆ. ಅದಕ್ಕೇನಾಯ್ತು ಈಗ? ಪರಾಧೀನ ವಿಶೇಷವಾದ ಒಂದು ಬಂತದ, ಅದು ಸೃಷ್ಟಿನೇ. ಆಕಾಶಕ್ಕೆ ಕೂಡ ಏನಾಯ್ತು ಈಗ? ಪರಾಧೀನ ವಿಶೇಷವಾದ ಮಹಾಲಕ್ಷ್ಮಿಗೆ ಅಧೀನ ಅಂಬುದು ಜಗತ್ತಿಗೆ ಗೊತ್ತಾಯಿತು. ಯಾವಾಗ ಅಧೀನನೇ ಅದು ಜಗತ್ತಿಗೆ ಗೊತ್ತಾಯ್ತು. ಆದ್ದರಿಂದ ಅದೊಂದು ಸೃಷ್ಟಿ ಆಯಿತು. ಅರ್ಥ ಆಯ್ತಾ? ಆದ್ದರಿಂದ ಈ ಸೃಷ್ಟಿ ಅಂದರೆ ಈ ರೀತಿ ಸೃಷ್ಟಿ. ನಾಲ್ಕು ಸೃಷ್ಟಿ ಅಂತ ಹೇಳಿದ್ದಾರೆ. ಕೇವಲ ಸೃಷ್ಟಿ, ಶುದ್ಧ ಸೃಷ್ಟಿ, ಮಿಶ್ರ ಸೃಷ್ಟಿ, ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿ. ಸೃಷ್ಟಿ ನಾಲ್ಕು ವಿಧ ಅಂತೇಳಿ ತಿಳಿಸಿದ್ದಾರೆ. ಇಂಥ ಸೃಷ್ಟಿ ಇದು ಬಂದಿದೆ. ಇದರ ಎಲ್ಲಿ ಬಂತವೆಲ್ಲ ಆಗಲೇ? ಎಲ್ಲೋ ಬಂದಿತ್ತು. ಎಲ್ಲಿ ಬಂದಿತ್ತು? ತಾತ್ಪರ್ಯದಲ್ಲಿ ಬಂದಿತ್ತು. ಪ್ಲಸ್ ಬ್ರಹ್ಮಸೂತ್ರಗಳಲ್ಲಿ ಎರಡನೇ ಅಧ್ಯಾಯ ಆಮೇಲೆ ಮೂರನೇ ಪಾದ ಆರಂಭ ಸೃಷ್ಟಿಯಾಗದೆಲ್ಲ ಸೃಷ್ಟಿ ಹೇಳಕ್ಕೆ ಶುರು ಮಾಡ್ತಾನೆ, ಅವಿರೋಧ ಎಲ್ಲ ಹೇಳಬೇಕಲ್ಲ ಅದೆಲ್ಲ ಹೇಳಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಸೃಷ್ಟಿ ಆಯಿತು ಅಂತ ಹೇಳಿದ್ರಲ್ಲ, ನಾವೀಯದ ಉತ್ಪತ್ತಿ ಅಲ್ಲಿ ಶುರು ಮಾಡಿದೆ. ನಾವೀಯದ ನಾವೀಯತ್ ಯಾತಕ್ಕೆ ಆಕಾಶ ಸೃಷ್ಟಿ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ, ಫಸ್ಟ್ ಇದ್ದೇನೆ. ಪರಾಧೀನ ವಿಶೇಷ ಅವತರಿಪ ಸೃಷ್ಟಿ ಇದೆ ಅಂತ ಹೇಳಿದರು. ಆ ವೇದ ಅಧಿಕರಣದ ಅದೇನೆ, ವೇದ ಅಧಿಕರಣದ ಮೊದಲೇ ಅಧಿಕರಣ ಅದೇ. ಹರೇ ಹೇ ತತ್ರದಯಾಂತರ್ಗತ ಮುಂದೆ ಸಂಭೂತ ಪದೋಕ್ತಂ ಜನ್ಮಚ. ನೋಡಿ, ಜನ್ಭೂತ ಅಂತ ಹೇಳಿದ ತಕ್ಷಣ ಏನನ್ನು ತಿಳ್ಕೊಂಡ್ಬಿಡಬೇಡಿ, ಯಥಾ ಸಂಭವಂ ಹರೇ ಹೇ ಅಭಿವ್ಯಕ್ತಿ ಅಭಿಮಾನಿನೋ ಅಭಿಮಾನಿನಃ ತದ್ದೇಹಸ್ಯ ಭೂತಸ್ಯ ಪರಿಣಾಮ ಇತಿ ಜ್ಞೇಯಂ. ಸೃಷ್ಟಿ ಅಂದರೆ ಇಷ್ಟೆಲ್ಲ ಅರ್ಥ ಇದೆ. ಹರಿಗೆ ಸೃಷ್ಟಿ ಅಂದರೆ ಅಭಿವ್ಯಕ್ತಿ ಅಷ್ಟೇ, ಅದು ಕೇವಲ ಸೃಷ್ಟಿ. ಅಭಿಮಾನ ಸೃಷ್ಟಿ ಅಂದರೆ ಅಭಿವ್ಯಕ್ತಿ ಮಾತ್ರ. ಅಭಿಮಾನಿನೋ ಅಭಿಮಾನಿನಃ ತದ್ದೇಹಸ್ಯ ಭೂತಸ್ಯ ಚ ಪರಿಣಾಮ ಇತಿ ಜ್ಞೇಯಂ. ಎಲ್ಲೆಲ್ಲಿ ದೇಹ ಬರುತ್ತೋ ಅದು ಪರಿಣಾಮ ಅಂತ ತಿಳ್ಕೊಂಡ್ಬಿಡ್ಬೇಕು. ಉಳಿದಕ್ಕೆಲ್ಲ ಕೂಡ ದೇಹ ಪ್ರಾಪ್ತಿ ಅಂತ ತಿಳ್ಕೋಬೇಕು. ಆಕಾಶ ಚತುರ್ವಿಧ ಚತುರ್ವಿಧೋ ವಾಯು ಸಂಭೂತ. ಆಕಾಶದಿಂದ ವಾಯು ಬಂತು ಅಂದರೆ ಮತ್ತೆ ನಾಲ್ಕು ಅರ್ಥ ಮಾಡಬೇಕು ಅದಕ್ಕೆ. ಏನೇನು ಅದು ವಾಯು ಅಂಥೇಳಿ ವ್ಯಕ್ತಿ, ಅದರ ಅಭಿಮಾನಿ ದೇವತೆ ಭೂತ, ಅಭಿಮಾನಿ ದೇವತೆ ದೇಹ, ಪರ್ವ ಒಡೆಯರ ಭಗವದ್ ರೂಪ ಇಷ್ಟು ಬಂತು ಅಂತ ಅರ್ಥ. ಪರಿಣಾಮ ಇತಿ ಜ್ಞೇಯಂ. ಆಕಾಶ ಚತುರ್ವಿಧ ಚತುರ್ವಿಧೋ ವಾಯು ಸಂಭೂತ. ಚತುರ್ವಿಧ ವಾಯೋ ಚತುರ್ವಿಧೋ ಅಗ್ನಿ ಸಂಭೂತ. ಅದೇ ರೀತಿ ಮುಂದೆಲ್ಲ ಚತುರ್ವಿಧ ಸೇರಿಸ್ಕೊತಾ ಹೋಗಬೇಕು. ಚತುರ್ವಿಧಾದ ಅಗ್ನಿ ಚತುರ್ವಿಧ ಆಪ ಸಂಭೂತ. ಚತುರ್ವಿಧಾಭ್ಯೋ ಅದ್ಭ್ಯ ಚತುರ್ವಿಧ ಪೃಥಿವೀ ಸಂಭೂತ. ಚತುರ್ವಿಧ ಪೃಥಿವ್ಯಾ ಚತುರ್ವಿಧ ಅನ್ನಾತ್. ನೋಡಿ, ನಾಲ್ಕು ಕರೆಕ್ಟ್ ಬಂತೀಗ. ಹಾಗೆ ಬಂತಲ್ಲ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾಲ್ಕು ಯಾತಕ್ಕೆ ಬಂದು ಇಷ್ಟು ಸೇರ್ಕೊಂಡ್ಬಿಡ್ತಾರೆ. ಚತುರ್ವಿಧವಾದ ಅನ್ನ ಚತುರ್ವಿಧ ಸಸ್ಯಗಳು ಬಂದವು, ಅದರಿಂದ ಚತುರ್ವಿಧ ಅನ್ನ ಸೃಷ್ಟಿಯಾಯಿತು. ಅಲ್ಲ, ಫಸ್ಟ್ ಆ ವಸ್ತು ಭೂತ. ಭೂತ ಅಂದರೆ ಒಂದು ಪಂಚಭೂತಗಳಲ್ಲಿ ಒಂದು ಒಂದು ಆಕಾಶ, ಆ ಭೂತಾಕಾಶ ಅಂತರ್ಥ. ಆಮೇಲೆ ನೆಕ್ಸ್ಟ್ ಏನು ತಗೋಬೇಕೀಗ, ಅಭಿಮಾನಿ ದೇವತೆ ತಗೋಬೇಕು. ನೆಕ್ಸ್ಟ್ ಥರ್ಡ್ ಏನು ತಗೋಬೇಕು, ಆತನ ದೇಹ ಅಂತ ತಗೋಬೇಕು. ಫೋರ್ತ್ ಏನು ತಗೋಬೇಕು, ಭಗವದ್ ರೂಪ. ಭಗವದ್ ರೂಪ ಮೂರು ಕಾಮನ್ನು ಪ್ಲಸ್ ನಿಯಾಮಕ ರೂಪ ಇಷ್ಟು ಬಂತು ಅಂತ. ಇದಕ್ಕೆ ಸರಿಯ ಚಿಂತೆ ಮತ್ತೆ ಮತ್ತೆ ಓದ್ತಿದ್ರೆ ಏನಾಗುತ್ತವೆಲ್ಲ ತಕ್ಷಣ ಜ್ಞಾಪಕ ಇರುತ್ತೆ. ಈಗ ಹರಿಗತಾಂಸಾರ ಐತೆ, ರಸಪ್ರಶ್ನೆ ಅಂತ ಮಾಡ್ತಾರೆ ಉಪನಿಷತ್ಗಳು. ಅವೆಲ್ಲ ಇಲ್ಲೇ ಇದ್ರೆ ಅಂತ ರಸ ನೀರಸ ಆಗಿಬಿಡ್ತಾರೆ. ರಸಪ್ರಶ್ನೆ ಇಲ್ಲೇ ಇಲ್ಲ, ಎಲ್ಲೋ ಓದಿದ್ದು ಎಲ್ಲ ಉಳ್ಕೊಂಡ್ಬಿಡ್ತಾವೆ. ಹಾಗೆ ಮಧ್ಯ ಮಧ್ಯ ಪ್ರಶ್ನೆ ಕೇಳ್ತಿದ್ರೆ ಏನಾಗ್ತಾವೆ ನೆನಪಿರ್ತಾವೆ. ಅಲ್ಲ, ಎರಡಿದೆ, ಅದಕ್ಕೆ ಮೂರ್ತ ಅಮೂರ್ತ ಅಂತ ಎರಡು ಭಾಗ ಮಾಡ್ತಾರೆ. ಮೂರ್ತ ಅಂದರೆ ಇನ್ವಿಸಿಬಲ್, ವಿಸಿಬಲ್. ಅಮೂರ್ತ ಅಂದರೆ ಇನ್ವಿಸಿಬಲ್. ಆಕಾಶ ವಾಯು ಎರಡು ಕಣ್ಣಿಗೆ ಕಾಣೋದಿಲ್ಲ, ಆಕಾಶ ಏನೂ ಕಾಣೋದಿಲ್ಲ, ವಾಯು ಸ್ಪರ್ಶಕ್ಕೆ ಬರುತ್ತೆ. ಇವು ಮೂರು ಕೂಡ ಏನವು, ಮೂರ್ತ ಪದಾರ್ಥಗಳು, ಬ್ಯಾನಿಫೆಸ್ಟ್ ಆಗುತ್ತೆ ಆ ದೃಷ್ಟಿಯಲ್ಲಿ. ಚತುರ್ವಿಧಾತ್ ವಾಯೋಹೋ ಚತುರ್ವಿಧೋ ಅಗ್ನಿ ಮುಂದಾಯ್ತು. ಚತುರ್ವಿಧಾಯಾ ಪೃಥಿವ್ಯಾ ಚತುರ್ವಿಧ ಅನ್ನಾತ್ ಪುರುಷ ಶಬ್ದಿತೋ ದೇಹ ತದಭಿಮಾನಿ ಜೀವ ತದುಭಯಾಂತರ್ಗತೋ ಹರಿಶ್ಚ ಇತಿ ತೃತಯಂ ಸಂಭೂತಮಿತಿ ಜ್ಞೇಯಂ. ಚತುರ್ವಿಧವಾದ ಪೃಥ್ವಿಯಲ್ಲಿ ಚತುರ್ವಿಧ ಅನ್ನದಿಂದ ಪುರುಷ ಹುಟ್ಟಿದ. ಪುರುಷ ಶಬ್ದಕ್ಕೆ ಏನೇ ಅರ್ಥ ತಗೋಬೇಕು ಅಂದರೆ ಫಸ್ಟ್ ದೇಹ, ಪುರುಷ ಅಂದರೆ ದೇಹ. ನೆಕ್ಸ್ಟ್ ತದಭಿಮಾನಿ ಜೀವ. ನೆಕ್ಸ್ಟ್ ದೇಹಕ್ಕೆ ಅಭಿಮಾನಿ ಜೀವ, ತತ್ವಕ್ಕೆ ಅಭಿಮಾನಿ ದೇವತೆಗಳು, ಇದಕ್ಕೆ ಮಾತ್ರ ಜೀವ ಅಭಿಮಾನಿ. ತದುಭಯಾಂತರ್ಗತೋ ಹರಿಶ್ಚ, ಎರಡರ ಅಂತರ್ಯಾಮಿ. ದೇಹದಲ್ಲೂ ಪರಮಾತ್ಮ ಇದ್ದಾನೆ, ಜೀವದಲ್ಲೂ ಪರಮಾತ್ಮ ಇದ್ದಾನೆ. ದೇಹಾಂತರ್ಗತ ಜೀವಾಂತರ್ಗತ ಎರಡು ರೂಪ ಪ್ರವೃತ್ತ ತೋರಿಸಿದ್ದಾನೆ. ಇದು ತ್ರಿತಯಂ ಸಂಭೂತ ಮಿತಿ ಜ್ಞೇಯಂ. ಉಳಿದವರಿಗೆಲ್ಲ ನಾಲ್ಕು ನಾಲ್ಕು ತಗೋಬೇಕು. ಈ ಜೀವ ಪುರುಷ ತಗೊಂಡ್ಬಾರ್ದು, ಮೂರು ಮಾತ್ರ ತಗೋಬೇಕು. ಗೊತ್ತಾಯ್ತಾ, ದೇಹ ಒಳಗಿರೋ ಜೀವ ಮತ್ತು ಒಳಗಿರೋ ಭಗವದ್ ರೂಪಗಳು ಅಷ್ಟೇ. ತದಾಹ ಸೂತ್ರಕಾರ, ಇದಕ್ಕೆಲ್ಲ ಸಪೋರ್ಟ್ ಯಾವುದು ಅಂದರೆ ಬಾಯ ರಾಯರ ವೈಶಿಷ್ಟ್ಯ. ಅದು ಏನೇ ಕೊಟ್ಟರು ಸೂತ್ರ ಕೊಟ್ಟು ಮಾಡ್ತಾರೋ, ಸೂತ್ರದಲ್ಲಿ ಬಂದಿದೆ ನೋಡಿ ಇದೆಲ್ಲ ಕೂಡ ಅಂತ ಹೇಳಿದರು. ಓಂ ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇ ಹೇ. ಓಂ ಒಂದು ಸೂತ್ರ. ಓಂ ತೇಜು ಅತಸ್ತಥಾ ಹಿ ಆಹಾ ಓಂ ಇನ್ನೊಂದು ಸೂತ್ರ. ಇವೆರಡು ಸೂತ್ರದಲ್ಲಿ ಇಷ್ಟೇ ಬಂದೋಗಿದೆ ಅಂತ ಹೇಳಿದರು. ತತ್ರ ಆದ್ಯನಯೇ ಆಕಾಶಾದ್ವಾಯುರಿತ್ಯಾದೇಹೇ ಕಲ್ಪನೋಪದೇಶಾದಿತಿ ನ್ಯಾಯೇನ ಮುಖ್ಯವೃತ್ಯ ಭೂತೋತ್ಪತ್ತಿ ಪರತ್ವಂ ಅಭಿಮಾನಿನಯ ನ್ಯಾಯೇನ ಅಭಿಮಾನಿ ಪರತ್ವಂ ಚ ಉಪೇತ್ಯ ಸಮಾಕರ್ಷ ನ್ಯಾಯೇನ ಪರಮ ಮುಖ್ಯ ವೃತ್ಯ ಆಕಾಶಾದಿ ಪುರುಷಾಂತ ಶಬ್ದಾನಾಂ ಬ್ರಹ್ಮಪರತ್ವಂಚ ಪೃಥ್ವ್ಯಾದಿ ನ್ಯಾಯೇನ ಪ್ರಾದುರ್ಭಾವಂ ಜನಿಂಚ ಉಪೇತ್ಯ ಕಾರ್ಯತ್ವೇ ಸತಿ ಕಾರಣತ್ವರೂಪ ಅವಾಂತರ ಕಾರಣತ್ವ ಸಮರ್ಥನಾತ್ ತೇಜೋನಯೋ ತೇಜ ಪದೋಪಕ್ಷಿ ಪದೋಪಲಕ್ಷಿತ ಶೇಷಭೂತ ತದಭಿಮಾನಿನಾಂ ಉಪಾದಾನ ಶಕ್ತಿ ಕರ್ತೃತ್ವ ಶಕ್ತಿಯಾದೇಹೇ ತೇಜೋನಯೇ ತೇಜ ಪದೋಪಲಕ್ಷಿತ ತೇಜ ಪದೋಪಲಕ್ಷಿತ ಅಶೇಷಭೂತ ತದಭಿಮಾನಿನಾಂ ಉಪಾದಾನ ಶಕ್ತಿ ಕರ್ತೃತ್ವ ಶಕ್ತಿಯಾದೇಹೇ ಈಶಾಯತ್ತತ್ವೋಕ್ತೇ ಹೇ. ಇಷ್ಟು ಹೇಗೆ ಬಂತು ಅಂತ ಬಿಡಿಸಿ ಬಿಡಿಸಿ ತೋರಿಸ್ತಾರೆ. ಹೇಗೆ ಬರಬೇಕು ಅಂತ ರಾಯರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಫಸ್ಟೀಗ ತತ್ರ ಆದ್ಯನಯೇ ಆಕಾಶ ದ್ವಾಯುರಿತ್ಯಾದೇಹೇ ಕಲ್ಪರೂಪದೇಶಾದಿತಿ ನ್ಯಾಯೇನ ಮುಖ್ಯವೃತ್ತ್ಯ ಭೂತೋತ್ಪತ್ತಿ ಪರತ್ವಂ ಆಕಾಶ ಸಂಭೂತ. ಫಸ್ಟ್ ಅರ್ಥ ಏನೀಗ ಆಕಾಶ ಅನ್ನೋ ಭೂತ, ಮುಂದರ್ಥ ಮುಗಿತಾರೆ ಅಲ್ಲಿ ಸ್ಟಾಪ್ ಮಾಡಬಾರ್ದು. ಯಾತಕ್ಕೆ ಅಭಿಮಾನಿ ನಯನ್ಯಾಯೇನ ಮೃದಂತ ಮೃದಭಿಮಾನಿ ಅಂತ ಹೇಗೆ ಹೇಳಬೇಕು, ಆಕಾಶ ಅಂತ ಅಷ್ಟೇನು ತೋಬೇಕು ನೆಕ್ಸ್ಟು ಆಕಾಶ ಅಭಿಮಾನಿ ತೋ ಮೃದಭಿಮಾನಿ ನ್ಯಾಯ. ಇದು ಮುಖ್ಯವೃತ್ತಿಯಿಂದ ಬಂದಿರೋದು, ಇದು ಮೃದಭಿಮಾನಿ ನ್ಯಾಯದಿಂದ ಅದು ಬಂತು. ಆಮೇಲೆ ನೆಕ್ಸ್ಟ್ ಏನು ತೋಬೇಕೀಗ ಸಮಾಕರ್ಷ ನ್ಯಾಯೇನ ಪರಮ ಮುಖ್ಯವೃತ್ತ್ಯ ಆಕಾಶಾದಿ ಪುರುಷಾಂತ ಶಬ್ದಾನಾಂ ಬ್ರಹ್ಮ ಪರತ್ವಂಚ. ಸಮಾಕರ್ಷಾಧಿಕರಣದಲ್ಲಿ ಪ್ರತಿ ಶಬ್ದ ಯಾರನ್ನು ಹೇಳುತ್ತೆ ಅಂತ ಹೇಳ್ತಾರೆ ದೇವರನ್ನು, ಅದನ್ನು ತಗೋಬೇಕೀಗ. ಇದು ವಾಚ್ಯವೃತ್ತಿ, ಅದು ಅಭಿಮಾನಿ ವೃತ್ತಿ, ಇದು ಪರಮ ಮುಖ್ಯ ವೃತ್ತಿ. ಅಲ್ಲಿಗೆ ಹೋಗ್ಬೇಕಾಗ ಎಲ್ಲ ಅರ್ಥನೂ ಕೊಡುತ್ತೆ ಅಂತ ಹೇಳ್ತಾರೆ. ಆಕಾಶಸ್ಥಲಿಂಗಾತ್ ಇತ್ಯಾದಿ ತಾತ್ಪರ್ಯದಲ್ಲಿ ಬರ್ತಕ್ಕಂಥ ಅರ್ಥಗಳು. ಆ ಕಲ್ಪನೋಪದೇಶ ಫಸ್ಟ್, ಅದು ಕಲ್ಪನೋಪದೇಶ ಅಂತಂದ್ರೇನು, ಆಕಾಶ ಶಬ್ದಕ್ಕೆ ಆಕಾಶ ಅಂತಲೇ ಅರ್ಥ ಮಾಡಬೇಕು. ಅದು ಕಲ್ಪನೋಪದೇಶ ಅಂತಂದರೆ ಯಥಾಸ್ಥಿತವಾದ ಅರ್ಥ, ಮುಖ್ಯ ವೃತ್ತಿ ಅಂತ ಅರ್ಥ. ನೆಕ್ಸ್ಟ್ ಎಲ್ಲ ಅಭಿಮಾನಿ ನ್ಯಾಯ ನ್ಯಾಯ. ಆಮೇಲೆ ಸಭಾಕರ್ಷ ನ್ಯಾಯ. ಇಷ್ಟು ಹೇಳ್ಬಿಟ್ಟು ಕೊನೆಗೆ ಬರೋದು ಯಾವುದು, ತೇಜಸ್ ಶಬ್ದದಿಂದ ಮುಖ್ಯ ವೃತ್ತಿ ಎಲ್ಲವೂ ಭಗವದ್ ಅಧೀನ ಅಂತಿದೆ, ತದಧೀನತ್ವ ತದರ್ಥವತ್ತಿದೆ. ಆ ನ್ಯಾಯ ಇಟ್ಕೊಂಡಾಗ ನಾಲ್ಕನೇ ರೂಪ ಬರುತ್ತೆ. ಈ ಒಂದು ಪದಕ್ಕೆ ಅರ್ಥ ಮಾಡೋಕೆ ಇಷ್ಟು ಸೂತ್ರಗಳು ಹೆಲ್ಪ್ ತೊಗೊಂಡು ಮಾಡಬೇಕು ಅಂತ ಹೇಳಿದ್ರೆ ಚೇರ್ ಸ್ಪೀಕ್ಸ್ ಅಂತ ಹೇಳಿದರು. ಚೇರ್ ಅಂದರೆ ಚೇರ್ ಅಂತ ಒಂದು ಪೀಠ, ಚೇರ್ ಮಣ್ಣು ಅಂತ ಬಳಗಿನ ಅರ್ಥ. ಆಮೇಲೆ ವ್ಯಕ್ತಿ ಮಾತಾಡೋನು, ಒಳಗೆ ಕೂತ ದೇವರು ಮಾತಾಡಿಸ್ತಾರೆ ಅಂತ ಅರ್ಥ. ಮತ್ತೆ ಒಂದು ಮಾತಾಡಿ ಎಷ್ಟು ಅರ್ಥ, ಅಯ್ಯೋ ಅಂತ ಪ್ರವೇಶ ಆಗಬೇಕಲ್ಲ. ಪ್ರತಿಯೊಂದು ಕ್ಷೇತ್ರ ಎಳ್ಳು ಎಣ್ಣಾಗಬೇಕೀಗ. ಚೇರ್ ಜಡ ಪದಾರ್ಥ, ಚೇರ್ಮನ್ ಚೇತನ ಪದಾರ್ಥ. ಚೇರ್ಮನ್ ಮಾತಾಡೋದು ವಾಗವಾನ ದೇವತೆ, ಒಳದಿತ್ತು ಮಾತಾಡಿಸೋದು ನಾರಾಯಣ. ಒಂದು ಮಾತಾಡೋಕ್ಕೆ ಇದ್ರೆ ಎಷ್ಟು ಸೇರ್ಕೊಳ್ತೀಗ, ಇಲ್ಲಿ ಕರೆಂಟ್ ಇದ್ದರೆ ಎಲ್ಲಿಂದ ಕರೆಂಟ್ ಬಂದಿರಬೇಕಿದು, ಎಲ್ಲಿಂದ ಬಂದಿರುತ್ತೀಗ, ಜನ್ರೇಟರ್ ಸ್ಟೇಷನಿಂದ ಬಂದಿರಬೇಕೀಗ. ಆರತ್ತಲ್ಲಿ ಅಲ್ಲಿಗೆ ಹೋಗಿ ಜನ್ರೇಟರ್ ಯಾರು ನಾರಾಯಣ ಆದ್ರಿಂದ ಅಲ್ಲಿಂದ ಬರೋ ಪ್ರತಿಯೊಂದು ಕೂಡ ಎಲ್ಲಿಂದ ಜನ್ರೇಟ್ ಆಗಬೇಕು, ದೇವರಿಂದ. ಪ್ರತಿಯೊಂದು ಕೆಲಸಕ್ಕೂ ಲಿಂಗ ಅಲ್ಲಿಗೆ ಹೋಗ್ಬೇಕು ಮತ್ತೆ, ಅದೇ ಭಾರಿ ವಿಶೇಷ. ಅದು ಸಮಾಕರ್ಷ ಅಂದರೆ ಅರ್ಥನ ಮೇಲಿಂದ ಕೆಳಗೆ ಹೇಳೋದು, ಗೊತ್ತಾಯ್ತಾ. ಸಿಂಹ ಅಂತ ಇದೆ, ಈಗ ಸಿಂಹ ಶಬ್ದಕ್ಕೆ ಸಿಂಹ ಅಂತ ಅರ್ಥ. ಒಂದು ಚಿತ್ರ ಸಿಂಹ ಬರೆದ ತೋರಿ, ಇದು ಸಿಂಹ ಅಂತ ಹೇಳಿದ, ಏನು ಮಾಡಿದ ಆ ಅರ್ಥ ಹೇಳ್ಕೊಂಡು ಇಲ್ಲಿ ಮಾತಾಡ್ತೀವಿ ಸಮಾಕರ್ಷ ಅಂತ ಹೇಳ್ತಾರೆ. ಅದು ಮೃದುವಾದ ಸಿಂಹ ಶಬ್ದಕ್ಕಿರೋ ಅರ್ಥ ಏನೋ ಸಿಂಹ ಅಂತಾನೆ. ಅದು ಚಿತ್ರಕ್ಕೆ ಹೇಳ್ಕೊಂಬಂದೀವಿ ನಾವು ಅದನ್ನು, ಅದಕ್ಕೇನೇ ಸರಿ ಸರಿಯಾಗ ಅರ್ಥ ಹೇಳ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀವಿ ಅಂತ. ಅದು ಸಮಾಕರ್ಷಾಧಿಕರಣ, ಎಲ್ಲ ಶಬ್ದ ಹೇಳೋ ದೇವರನ್ನು. ನಾವೊಬ್ಬ ವ್ಯಕ್ತಿಗೆ ಅನ್ವಯ ಮಾಡೋಕ್ಕೆ ಏನು ಮಾಡಿದ್ದೇವೆ ನಾವೀಗ, ಆ ಅರ್ಥನ ತಂದು ಇಲ್ಲಿ ಸೇರಿಸಿ ಹೇಳ್ತಿದ್ದೇವೆ ಅಷ್ಟೇ. ಆದ್ದರಿಂದ ಸಮಾಕರ್ಷಾಧಿಕಾರ ಹಿಂದೆ ಬಂದಿದೆ ಆಗಲೇ, ಅದು ಮೊದಲನೇ ಅಧ್ಯಾಯದಲ್ಲೇ ಬಂದೋಗಿರೋದ್ರಿಂದ ಅದೆಲ್ಲ ತಿಳಿಸಿದ್ದಾರೆ. ಅದು ಅಲ್ಲಿಗೆಲ್ಲಿ ನೆಕ್ಸ್ಟ್ ನಾಳೆ ದಿವಸ ಅದು ಮುಂದಿನ ಭಾಗ. ಎಲ್ಲ ಸೃಷ್ಟಿಯೆಲ್ಲ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ಇದ್ರ ಓದಿದರೆ ಭಾಗವತ ತೃತೀಯ ಸ್ಕಂದ ಅರ್ಥ ಆಗುತ್ತೆ. ತೃತೀಯ ಸ್ಕಂದ ಸೃಷ್ಟಿ ಈ ಸೃಷ್ಟಿ ಎಲ್ಲ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಹೋಗುತ್ತೆ. ನಾಳೆಯಿಂದ ಎಲ್ಲ ಹೋಗಿ ಪ್ರಯಾಣಕ್ಕೆ ಹೋಗ್ತೀರಾ? ಎಷ್ಟು ಜನ ಹೋಗ್ತೀರಿ? ಹಾಂ, ಬೇಕಾಷ್ಟಿರಂದ್ರೆ ಬೇಕಾದ್ರೆ ಹೋಗ್ಬೇಕಾದ್ರೆಲ್ಲ ಹೋಗ್ತಾರ, ಹೋಗ್ತಾರೆ. ರಜೆ ಬೇಕಾದಷ್ಟು ಜನ ಆಗ್ತದ? ಎಷ್ಟು ಜನ? ಎಲ್ಲರೂ ಹೋಗ್ತೀರಾ? ಒಂದೊಂದು ಕಡೆ ಒಂದೊಂದು ದಿವ್ಸನ ಎಲ್ಲ ಅಲ್ಲೇ. ಓಂ ಜನ್ಮ. ಅದೇ ನಾಳೆ ಮತ್ತೆ ಪಾಠ 9ನೇ ತಾರೀಕು. 8ನೇ ತಾರೀಕು ಮಧ್ವನವಮಿ, ಅವತ್ತಿರೋಲ್ಲ. 9ನೇ ತಾರೀಕು ಬೆಳಿಗ್ಗೆ, ಸಾಯಂಕಾಲ 8ನೇ ತಾರೀಕು ಸಾಯಂಕಾಲ ಉಪನ್ಯಾಸ ಇರುತ್ತೆ. ಮಧ್ವನವಮಿ ನಿಮಿತ್ತ ಸಾಯಂಕಾಲ ಪ್ರವಚನ ಇರುತ್ತೆ. 9ನೇ ತಾರೀಕಿಂದ ಬೆಳಿಗ್ಗೆ ಪಾಠ ಇರುತ್ತೆ, ಗೊತ್ತಾಯ್ತಾ? ಸರಿಯಾಗಿ ಕೇಳಿಸ್ತಲ್ಲ. 8ನೇ ತಾರೀಕು ಸಾಯಂಕಾಲ ಪ್ರವಚನ, 9 ಬೆಳಗ್ಗಿನಿಂದ ಪಾಠ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೋ.